ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕ್ರೊವೇಷಿಯಾ ನೀಡಿದಂತಹ ಉಡುಗೊರೆ ಉಭಯ ರಾಷ್ಟಗಳ ಬಾಂಧವ್ಯದ ಸಂಕೇತ, ಪ್ರಧಾನಿ. ಇಸ್ರೇಲ್ ಇರಾನ್ ಸಂಘರ್ಷ, ಕಚ್ಚಾ ತೈಲ ಬೆಲೆ ಏರಿಕೆ. ಕೈಲಾಸ ಮಾನಸ ಸರೋವರ ಯಾತ್ರೆ ನಾಳೆಯಿಂದ ಪ್ರಾರಂಭ. ನಾಥುಲಾ ಪಾಸ್ನಲ್ಲಿ ಚಾಲನೆ ನೀಡಲಿರುವ ರಾಜ್ಯಪಾಲ ಓಂ ಪ್ರಕಾಶ್ ಮಾಥುರ್. ಅಂತಾರಾಷ್ಟೀಯ ಯೋಗ ದಿನ. ಶ್ರೀಲಂಕಾದಲ್ಲಿ ಇಂದು 117 ಯೋಗ ಸಂಸ್ಥೆಗಳಲ್ಲಿ ಯೋಗ ಪ್ರದರ್ಶನ. ವಾರ್ತೆಗಳ ವಿವರ. ಇಂದು ಮುಂಜಾನೆ ತಮ್ಮ ಕ್ರೊವೇಷಿಯಾ ಭೇಟಿಯನ್ನು ಮುಗಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಕ್ರೊವೇಷಿಯಾ ನೀಡಿದ ಉಡುಗೊರೆಯನ್ನು ಇಂಡೋ ಕ್ರೊವೇಷಿಯಾದ ಬಾಂಧವ್ಯದ ಗಮನಾರ್ಹ ಸಂಕೇತ ಎಂದು ಬಣ್ಣಿಸಿದ್ದಾರೆ. ಕ್ರೊವೇಷಿಯಾದ ವಿಜ್ಞಾನಿ ಮತ್ತು ಮಿಷನರಿ ಫಿಲಿಪ್ ವೆಜ್ಡಿನ್ 1890ರಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಬರೆದ ಮೊದಲ ಮುದ್ರಿತ ಸಂಸ್ಕೃತ ವ್ಯಾಕರಣದ ಮರುಮುದ್ರಣವನ್ನು ನೀಡಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಕ್ರೊವೇಷಿಯಾದ ಪ್ರಧಾನಿ ಆಂಡ್ರೆಜ್ ಪ್ಲೆಂಕೋವಿಕ್ ಅವರಿಗೆ ಧನ್ಯವಾದ ಅರ್ಪಿಸಿದರು. ಎರಡೂ ರಾಷ್ಟಗಳ ನಡುವಿನ ಶತಮಾನಗಳಷ್ಟು ಹಳೆಯದಾದ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಬೇರೂರಿರುವ ಈ ಸಾಂಕೇತಿಕ ಉಡುಗೊರೆ ಪ್ರಧಾನಿ ನರೇಂದ್ರ ಮೋದಿಯವರ ಕ್ರೊವೇಷಿಯಾ ಭೇಟಿಯ ಪ್ರಮುಖ ಅಂಶವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಧನ್ಯವಾದಗಳು ಪ್ರಧಾನಿ ಪ್ಲೆಂಕೋವಿಕ್, ಇದು ನಿಜಕ್ಕೂ ಭಾರತ ಮತ್ತು ಕ್ರೊವೇಷಿಯಾ ನಡುವಿನ ಶಾಶ್ವತ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಗಮನಾರ್ಹ ಸಂಕೇತವಾಗಿದೆ ಎಂದು ಮುಂಬರುವ ದಿನಗಳಲ್ಲಿ ಈ ಬಂಧಗಳು ಇನ್ನಷ್ಟು ಬಲಗೊಳ್ಳಲಿ ಎಂದು ಬರೆದಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ನಿರಂತರ ಕ್ಷಿಪಣಿ ದಾಳಿಯ ನಂತರ ಇಂದು ಕಚ್ಚಾ ತೈಲ ಬೆಲೆಗಳು ಏರಿಕೆಯನ್ನು ಕಂಡಿವೆ. ಡಬ್ಲ್ಯೂಟಿಎ ಕಚ್ಚಾ ತೈಲವು ಪ್ರತಿ ಬ್ಯಾರೆಲ್ಗೆ $76 ಮತ್ತು 42 ಸೆಂಟ್ಗಳಲ್ಲಿ ಶೇಕಡ 1.7% ಏರಿಕೆಯಾಗಿ ವಹಿವಾಟನ್ನು ನಡೆಸುತ್ತಿದೆ. ಯುಎಸ್ ಕಚ್ಚಾ ತೈಲ ದಾಸ್ತಾನುಗಳು ಕಳೆದ ವಾರ ತೀವ್ರವಾಗಿ ಕುಸಿದವು. ಇದು ಒಂದು ವರ್ಷದಲ್ಲಿ ಅತಿದೊಡ್ಡ ಕುಸಿತವನ್ನು ದಾಖಲಿಸಿದೆ. ಸಿಕ್ಕಿಂನಲ್ಲಿ ನಾಳೆಯಿಂದ ಪ್ರಾರಂಭವಾಗಲಿರುವ ಕೈಲಾಸ ಮಾನಸ ಸರೋವರ ಯಾತ್ರೆಯ ಸುಗಮ ನಿರ್ವಹಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯಪಾಲ ಓಂ ಪ್ರಕಾಶ್ ಮಾಥುರ್ ನಾಳೆ ಬೆಳಗ್ಗೆ ನಾಥುಲಾ ಪಾಸ್ನಲ್ಲಿ ಯಾತ್ರೆಗೆ ಚಾಲನೆಯನ್ನು ನೀಡಲಿದ್ದಾರೆ. ವಿದೇಶಾಂಗ ಸಚಿವಾಲಯದ ಇಬ್ಬರು ಅಧಿಕಾರಿಗಳ ಜೊತೆಗೆ 36 ಯಾತ್ರಿಕರನ್ನು ಒಳಗೊಂಡಂತಹ ಮೊದಲ ಬ್ಯಾಚ್ ನಾಳೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಲಿದೆ. ಪ್ರತಿ ಬ್ಯಾಚ್ ಯಾತ್ರೆಯನ್ನು ಪೂರ್ಣಗೊಳಿಸಲು 10-11 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನಮ್ಮ ವರದಿಗಾರರು ವರದಿ ಮಾಡಿದ್ದಾರೆ. ಈ ವರ್ಷ ಸಿಕ್ಕಿಂನ ನಾಥುಲಾದಿಂದ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಕೈಗೊಳ್ಳುವ ಒಟ್ಟು 10 ತಂಡಗಳು ಇವೆ. 5 ವರ್ಷಗಳ ನಂತರ ಯಾತ್ರೆ ಪುನರಾರಂಭವಾಗಿದೆ. ಎಲ್ಲ ಯಾತ್ರಿಕರ ಸುಗಮ ಮತ್ತು ತೊಂದರೆ ಮುಕ್ತ ಭೇಟಿಯನ್ನು ಖಚಿತಪಡಿಸಿಕೊಳ್ಳಲು ವಿವಿಧ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಸಂಸ್ಥೆಗಳು ಒಟ್ಟಾಗಿ ಕೆಲಸವನ್ನು ನಡೆಸುತ್ತಿವೆ. ಈ ತಕ್ಷಣದ ಸ್ಥಳಾಂತರಿಸುವಿಕೆಯನ್ನು ಸುಗಮಗೊಳಿಸಲು ಇಂದು ವಿಶೇಷ ಹೆಲಿಕಾಪ್ಟರ್ ಹಾರಾಟವನ್ನು ನಿಯೋಜನೆ ಮಾಡಲಾಗಿದೆ ಎಂದು ನಮ್ಮ ವರದಿಗಾರರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಶ್ರೀಲಂಕಾದಲ್ಲಿ ಇಂದು 117 ಆಯುರ್ವೇದ ಸಂಸ್ಥೆಗಳಲ್ಲಿ ಯೋಗ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತದ ಹೈಕಮಿಷನ್ನ ಸಾಂಸ್ಕೃತಿಕ ವಿಭಾಗದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರವು ಶ್ರೀಲಂಕಾದ ಆಯುರ್ವೇದ ಇಲಾಖೆಯ ಸಹಭಾಗಿತ್ವದಲ್ಲಿ ಆಯೋಜಿಸಿದಂತಹ ಈ ಉಪಕ್ರಮವು 113 ಆಯುರ್ವೇದ ಆಸ್ಪತ್ರೆಗಳು ಮತ್ತು 4 ವಿಶ್ವವಿದ್ಯಾಲಯಗಳನ್ನು ಒಟ್ಟುಗೂಡಿಸಿ ಸಮಗ್ರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಸಂಘಟಿತ ಪ್ರಯತ್ನವಾಗಿತ್ತು. ದ್ವೀಪ ರಾಷ್ಟದಲ್ಲಿ ಆಯುರ್ವೇದ ಮತ್ತು ಯೋಗ ಸಮುದಾಯಗಳ ನಡುವೆ ಇಷ್ಟು ದೊಡ್ಡ ಪ್ರಮಾಣದ ಸಹಯೋಗ ನಡೆದಿರುವುದು ಇದೇ ಮೊದಲಾಗಿದೆ. ಭಾಗವಹಿಸುವವರು ಮತ್ತು ವೀಕ್ಷಕರಲ್ಲಿ ಸಾಮರಸ್ಯ, ರೋಗ ತಡೆಗಟ್ಟುವ ಆರೋಗ್ಯ ಮತ್ತು ಆಂತರಿಕ ಸಮತೋಲನದ ತತ್ವಗಳನ್ನು ಉತ್ತೇಜಿಸುವ ಗುರಿಯನ್ನು ಈ ಪ್ರದರ್ಶನಗಳು ಹೊಂದಿವೆ. ಯೋಗ ಪ್ರದರ್ಶನಗಳ ಬಗ್ಗೆ ಮಾತನಾಡಿದ ಆಯುರ್ವೇದ ಆಯುಕ್ತ ಡಾ ಧಮಿಕಾ ಅಭಯಾಗವರ್ಧನ ಅವರು ಯೋಗವನ್ನು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೊಂಡೊಯ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ.
कुछ लोग सोचते हैं योग के लिए फ्लेक्सिबिलिटी चाहिए, लेकिन फ्लेक्सिबिलिटी तो सोच में होनी चाहिए ना, ना कोई बंधन ना कोई बॉडी टाइप. बचपन हो या पचपन, व्हीलचेयर हो या वर्क फ्रॉम होम, योग सबका हक है.
योग जीवन से जब जुड़ता है एक सहज क्रिया बन जाता है तो वो प्रति पल उसका बेनिफिट देता रहता है.
आइए इस 21 जून हम सब हिस्सा बने अंतर्राष्ट्रीय योग दिवस का और करें स्ट्रेच एंड चिल योग के साथ.
2047ರ ಒಳಗೆ ದೇಶವನ್ನು ಅಭಿವೃದ್ಧಿಪಡಿಸುವ ನಿರ್ಣಯವನ್ನು ಈಡೇರಿಸುವಲ್ಲಿ ಯುವಕರು ಪ್ರಮುಖ ಪಾತ್ರವನ್ನು ವಹಿಸಬೇಕು ಎಂದು ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಪ್ರಧಾನ್ ಇಂದು ಅಜ್ಮೀರ್ ಬಳಿಯ ರಾಜಸ್ಥಾನ ಕೇಂದ್ರ ವಿಶ್ವವಿದ್ಯಾಲಯದ 9ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಮುಂಬರುವ 2 ದಶಕಗಳಲ್ಲಿ ಭಾರತವನ್ನು ಪ್ರಬಲ ರಾಷ್ಟವನ್ನಾಗಿ ಮಾಡುವುದು ದೇಶದ ನಾಗರಿಕರ ಸಾಮೂಹಿಕ ಬದ್ಧತೆಯಾಗಿದೆ ಮತ್ತು ಈ ನಿರ್ಣಯವನ್ನು ಈಡೇರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ.
देश ने एक सामूहिक मन बना लिया है, हमें आने वाले दो दशकों के अंदर दुनिया की एक ताकतवर देश बननी है। और कोई भी देश आगे जाता है उस युवा पीढ़ी की जज्बा पे जाता है, उस युवा पीढ़ी की बुद्धिमत्ता से जाता है, उस युवा पीढ़ी की मेहनत से जाता है। भारत एक नौजवानों की देश है, दुनिया की परिस्थिति बदल रहा है, दुनिया में कहा जाता है न्यू ऑर्डर आ रहा है, भारत अपने आप में निखर के उभर रहा है।
ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಓದುತ್ತಿರುವಂತಹ ಯುವಕರು ಉದ್ಯೋಗ ಮಾಡುವ ಬದಲು ಉದ್ಯಮಿಗಳಾಗಲು ಮತ್ತು ಇತರ ಯುವಕರಿಗೆ ಉದ್ಯೋಗವನ್ನು ಒದಗಿಸುವಲು ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವರು ಯುವ ಜನತೆಗೆ ಕರೆ ನೀಡಿದ್ದಾರೆ. ರಕ್ಷಣಾ ಸಚಿವಾಲಯವು ರಕ್ಷಣಾ ಸ್ವಾಧೀನ ಕಾರ್ಯವಿಧಾನ 2020 ಸಮಗ್ರ ಪರಿಶೀಲನೆಯನ್ನು ಪ್ರಾರಂಭಿಸಿದೆ. ಇದನ್ನು ಅಸ್ತಿತ್ವದಲ್ಲಿರುವಂತಹ ನೀತಿಗಳು ಮತ್ತು ಉಪಕ್ರಮಗಳೊಂದಿಗೆ ಹೊಂದಿಸಲು ಎಲ್ಲ ಪಾಲುದಾರರೊಂದಿಗೆ ವ್ಯಾಪಕವಾದ ಚರ್ಚೆಗಳನ್ನು ನಡೆಸಲು ಮಹಾನಿರ್ದೇಶಕರ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಚಿವಾಲಯವು ಮಾಜಿ ಐಎಎಸ್ ಅಧಿಕಾರಿ ಅಪೂರ್ವ ಚಂದ್ರ ಅವರನ್ನು ಸಮಿತಿಯ ಪ್ರಧಾನ ಸಲಹೆಗಾರರನ್ನಾಗಿ ನೇಮಿಸಿದೆ. ಅವರು ಈ ಹಿಂದೆ ಡಿಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸಮಿತಿಯು ರಕ್ಷಣಾ ಸಚಿವಾಲಯದ ಹಿರಿಯ ಅಧಿಕಾರಿಗಳು, ರಕ್ಷಣಾ ಉದ್ಯಮ ಮತ್ತು ಶೈಕ್ಷಣಿಕ ಕ್ಷೇತ್ರದ ಪ್ರತಿನಿಧಿಗಳನ್ನು ಒಳಗೊಂಡಿದೆ. ರಾಷ್ಟೀಯ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸ್ವಾವಲಂಬನೆಯನ್ನು ಸಾಧಿಸಲು ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯ ಅವಶ್ಯಕತೆಗಳು ಮತ್ತು ಆಧುನೀಕರಣವನ್ನು ಸಕಾಲಿಕವಾಗಿ ಪೂರೈಸುವುದು ಪರಿಶೀಲನೆಯ ಉದ್ದೇಶವಾಗಿದೆ. ಸ್ಟಾರ್ಟ್ಅಪ್ಗಳು ಮತ್ತು ನಾವೀನ್ಯಕಾರರ ಮೇಲೆ ಕೇಂದ್ರೀಕರಿಸಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ವಿನ್ಯಾಸ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಈ ಪರಿಶೀಲನೆಯನ್ನು ನಡೆಸುವಂತಹ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU ಬೆಂಗಳೂರು, ಇನ್ಸ್ಟಾಗ್ರಾಂನ RNU ಬೆಂಗಳೂರು ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ.
ಪಂಚಾಯತ್ ರಾಜ್ ಸಚಿವಾಲಯ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಭಾಷಿಣಿ ನಡುವಿನ ಒಪ್ಪಂದವು ಭಾಷಾ ಅಡೆತಡೆಗಳನ್ನು ನಿವಾರಿಸುವುದಲ್ಲದೆ ದೇಶದಾದ್ಯಂತ ರಾಜ್ಯಗಳಲ್ಲಿ ಸೇರ್ಪಡೆಯನ್ನು ಉತ್ತೇಜಿಸುತ್ತದೆ ಎಂದು ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಬಾಘೇಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಒಪ್ಪಂದಕ್ಕೆ ಸಹಿ ಹಾಕುವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಈ ಸಹಯೋಗವು ಪಂಚಾಯತಿ ರಾಜ್ ಸಚಿವಾಲಯದ ಪ್ರಮುಖ ಪ್ರೋಟೋಕಾಲ್ ಮತ್ತು ವೇದಿಕೆಗಳಲ್ಲಿ ಭಾಷಾ ಪ್ರವೇಶವನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಭಾಷಿಣಿ ಉಪಕ್ರಮವನ್ನು ಶ್ಲಾಘಿಸಿದ ಸಚಿವರು, ಈ ಒಪ್ಪಂದವು ಭಾರತದ ಏಕತೆಯ ಸಮಗ್ರತೆ ಮತ್ತು ಸಹೋದರತ್ವವನ್ನು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಬಲೀಕರಣಗೊಳಿಸಲು ಮತ್ತು ತಳಮಟ್ಟದಲ್ಲಿ ಭಾಗವಹಿಸುವ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಕೃತಕ ಬುದ್ದಿಮತ್ತೆ, ಸಕ್ರಿಯಗೊಳಿಸಿದ ಸಾರ್ವಜನಿಕ ಡಿಜಿಟಲ್ ಮೂಲಸೌಕರ್ಯದ ಬಳಕೆಯನ್ನು ಉತ್ತೇಜಿಸುವ ಗುರಿಯನ್ನು ಈ ಒಪ್ಪಂದ ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವ ಕುಡಗೋಲು ಕಣ ಜಾಗೃತಿ ದಿನವಾದ ಇಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಕುಡಗೋಲು ಕಣ ರೋಗದಿಂದ ಬಳಲುತ್ತಿರುವವರು ಎದುರಿಸುತ್ತಿರುವಂತಹ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸಲು ಇದು ಒಂದು ಪ್ರಮುಖ ಸಂದರ್ಭವಾಗಿದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನಡ್ಡಾ ಅವರು, ಈ ದಿನವು ಸಮುದಾಯಗಳಿಗೆ ಶಿಕ್ಷಣ ನೀಡಲು, ಆರಂಭಿಕ ರೋಗ ನಿರ್ಣಯವನ್ನು ಉತ್ತೇಜಿಸಲು ಮತ್ತು ನಡೆಯುತ್ತಿರುವಂತಹ ಸಂಶೋಧನೆಯನ್ನು ಬಲಪಡಿಸಲು ಒಂದು ವೇದಿಕೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಸ್ಥಿತಿಯೊಂದಿಗೆ ಹೋರಾಡುತ್ತಿರುವ ರೋಗಿಗಳಿಗೆ ಸಹಾನುಭೂತಿಯ ಸಮಗ್ರ ಮತ್ತು ಸುರಕ್ಷಿತ ವಾತಾವರಣವನ್ನು ಒದಗಿಸುವ ಅಗತ್ಯವನ್ನು ನಾಗರಿಕರಿಗೆ ನೆನಪಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಪ್ರತಿಯೊಬ್ಬರೂ ತಿಳುವಳಿಕೆಯನ್ನು ಹೆಚ್ಚಿಸಬೇಕು, ಕಳಂಕವನ್ನು ನಿವಾರಿಸಬೇಕು ಮತ್ತು ಬಾಧಿತರಿಗೆ ಆರೈಕೆಯನ್ನು ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಇರಾನ್ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಬೀರ್ ಶೇಬಾದ ಸೊರೊಕ್ಕಾ ವೈದ್ಯಕೀಯ ಕೇಂದ್ರದ ಮೇಲೆ ಇರಾನ್ ನೇರ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿದ ನಂತರ ಇಸ್ರೇಲ್ನ ಅತಿದೊಡ್ಡ ಆಸ್ಪತ್ರೆಯ ಮೇಲೆ ದಾಳಿಯಲ್ಲಿ ಹಲವಾರು ರೋಗಿಗಳು, ವೈದ್ಯರು ಮತ್ತು ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಟೆಹರಾನ್ನಲ್ಲಿ ಭಯೋತ್ಪಾದಕ ನಿರಂಕುಶಾಧಿಕಾರಿಗಳು ಎಂದು ಕರೆದವರ ವಿರುದ್ದ ಉಗ್ರ ಪ್ರತಿಕ್ರಿಯೆ ನೀಡುವುದಾಗಿ ಪ್ರಧಾನಿ ನೆತನ್ಯಾಹು ಪ್ರತಿಜ್ಞೆ ಮಾಡಿದ್ದಾರೆ. ಇಸ್ರೇಲ್ನ ಅನೇಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಇಂದು ಸುಮಾರು 30 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿದೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೊಯೇಷ್ಯಾ ನೀಡಿದ ಉಡುಗೊರೆ, ಉಭಯ ರಾಷ್ಟ್ರಗಳ ಬಾಂಧವ್ಯದ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ಇಸ್ರೇಲ್ ಇರಾನ್ ಸಂಘರ್ಷ, ಕಚ್ಚಾ ತೈಲ ಬೆಲೆ ಏರಿಕೆ. ಕೈಲಾಸ ಮಾನಸ ಸರೋವರ ಯಾತ್ರೆ ನಾಳೆಯಿಂದ ಪ್ರಾರಂಭ. ನಾಥುಲಾ ಪಾಸ್ನಲ್ಲಿ ಚಾಲನೆ ನೀಡಲಿರುವ ರಾಜ್ಯಪಾಲ ಓಂ ಪ್ರಕಾಶ್ ಮಾಥುರ್. ಅಂತಾರಾಷ್ಟೀಯ ಯೋಗ ದಿನ, ಶ್ರೀಲಂಕಾದಲ್ಲಿಂದು 117 ಯೋಗ ಸಂಸ್ಥೆಗಳಲ್ಲಿ ಯೋಗ ಪ್ರದರ್ಶನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.